ಅಧ್ಯಾಯ 25 ಪುರಂಜನ ರಾಜನ ಗುಣಲಕ್ಷಣಗಳ ವರ್ಣನೆ. ಮೈತ್ರೇಯ ಮಹರ್ಷಿಗಳು ವಿದುರನನ್ನು ಕುರಿತು ತಮ್ಮ ಮಾತನ್ನು ಮುಂದುವರಿಸಿದರು. ಪ್ರಿಯ ವಿದುರ, ಹೀಗೆ ವರ್ಷಿಷ ರಾಜನ ಮಕ್ಕಳಿಗೆ ಶಿವನು ಉಪದೇಶಿಸಿದನು. ಆ ರಾಜನ ಮಕ್ಕಳೂ ಶಿವನನ್ನು ಶ್ರದ್ಧಾ ಗೌರವಗಳಿಂದ ಪೂಜಿಸಿದರು. ಕೊನೆಗೆ ರಾಜಕುಮಾರರು ನೋಡುತ್ತಿರುವಂತೆಯೇ ಶಿವನು ಅಂತರ್ಧಾನನಾದನು. ಎಲ್ಲ ಪ್ರಚೇತಸ ರಾಜಕುಮಾರರು 10,000 ವರ್ಷಗಳ ಕಾಲ ನೀರಿನಲ್ಲಿ ನಿಂತು ಶಿವನು ಉಪದೇಶಿಸಿದ ಸ್ತೋತ್ರಗಳನ್ನು ಪಠಿಸುತ್ತಿದ್ದರು. ರಾಜಕುಮಾರರು ನೀರಿನಲ್ಲಿ ಉಗ್ರ ತಪಸ್ಸನ್ನು ಆಚರಿಸುತ್ತಿದ್ದಾಗ ಅವರ ತಂದೆಯು ಬಗೆ ಬಗೆಯ ಕಾಮ್ಯ ಕರ್ಮಗಳನ್ನು ಆಚರಿಸುತ್ತಿದ್ದನು. ಆಗ ಸಕಲ ಆಧ್ಯಾತ್ಮ ತತ್ವಜ್ಞರೂ ಗುರುಗಳೂ ಆದ ನಾರದ ಮಹರ್ಷಿಗಳು ಆ ರಾಜನ ಬಗ್ಗೆ ಕನಿಕರಗೊಂಡು ಅವನಿಗೆ ಆಧ್ಯಾತ್ಮಿಕ ಜೀವನದ ಬಗ್ಗೆ ಉಪದೇಶ ಮಾಡಬೇಕೆಂದು ತೀರ್ಮಾನಿಸಿದರು. ನಾರದ ಮುನಿಗಳು ಪ್ರಾಚೀನ ಬರ್ಷ್ಯ ರಾಜನನ್ನು ಕೇಳಿದರು. ಪ್ರಿಯರಾಜನೇ, ಈ ಕಾಮ್ಯಕರ್ಮಗಳಿಂದ ನೀನು ಏನನ್ನು ಸಾಧಿಸಬೇಕೆಂದಿದ್ದೀಯೇ? ದುಃಖ ನಿವೃತ್ತಿ ಮತ್ತು ಸುಖ ಪ್ರಾಪ್ತಿ ಇವೆರಡೇ ಜೀವನದ ಮುಖ್ಯ ಉದ್ದೇಶಗಳು. ಆದರೆ ಇವೆರಡೂ ಕಾಮ್ಯಕರ್ಮಗಳಿಂದ ಕೈಗೂಡುವುದಿಲ್ಲವಲ್ಲ? ರಾಜನು ಉತ್ತರಿಸಿದನು. ಓ ಮಹಾತ್ಮನಾದ ನಾರದರೇ, ನನ್ನ ಬುದ್ಧಿ ಕಾಮ್ಯಕರ್ಮಗಳಲ್ಲೇ ಸಿಲುಕಿದೆ. ಆದ್ದರಿಂದಲೇ ನನಗೆ ಜೀವನದ ಪರಮ ಗುರಿ ಏನೆಂದು ಗೊತ್ತಿಲ್ಲ. ದಯವಿಟ್ಟು ನನಗೆ ಶುದ್ಧ ಜ್ಞಾನದ ಉಪದೇಶ ಮಾಡಿದರೆ ನಾನು ಕಾಮ್ಯ ಕರ್ಮಗಳಿಂದ ಬಿಡಿಸಿಕೊಳ್ಳಬಹುದು. ಸುಂದರ ಎನಿಸಿಕೊಂಡ ಜೀವನದಲ್ಲೇ, ಅಂದರೆ ಪತ್ನಿ ಪುತ್ರರ ಮಧ್ಯೆ ಸಿಲುಕಿ ಗೃಹಸ್ಥನು ಆಗಿದ್ದುಕೊಂಡು ಶ್ರೀಮಂತಿಕೆಯ ಬೆನ್ನಟ್ಟುವುದರಲ್ಲೇ ಆಸಕ್ತಿ ಇರುವವರು ಅವುಗಳೇ ಜೀವನದ ಪರಮ ಗುರಿ ಎಂದು ಭಾವಿಸುತ್ತಾರೆ. ಅಂತಹವರು ಜೀವನದ ನಿಜವಾದ ಪರಮ ಗುರಿ ಏನೆಂದು ತಿಳಿಯದೆ ಈ ಸಂಸಾರದಲ್ಲಿ ಬೇರೆ ಬೇರೆ ಶರೀರಗಳನ್ನು ತಾಳಿ ಸುಮ್ಮನೆ ಅಲೆದಾಡುತ್ತಿರುತ್ತಾರೆ. ನಾರದ ಮಹರ್ಷಿಗಳು ಹೇಳಿದರು, ಓ ಪ್ರಜೆಗಳ ಶಾಸಕನೇ, ಪ್ರಿಯ ರಾಜನೇ, ನೀನು ನಿರ್ದಯವಾಗಿ ಯಜ್ಞಕುಂಡದಲ್ಲಿ ಕೊಂದಿರುವ ಪ್ರಾಣಿಗಳನ್ನು ಆಕಾಶದಲ್ಲಿ ನೋಡು. ಈ ಪ್ರಾಣಿಗಳೆಲ್ಲ ನೀನು ಮಾಡಿದ ಪ್ರಾಣಿ ಹತ್ಯೆಯ ಸೇಡು ತೀರಿಸಿಕೊಳ್ಳಲು ನಿನ್ನ ಸಾವನ್ನೇ ಎದುರು ನೋಡುತ್ತಿವೆ. ನೀನು ಸತ್ತೊಡನೆ ಅವು ಕೋಪದಿಂದ ನಿನ್ನ ಶರೀರವನ್ನು ತಮ್ಮ ಕಬ್ಬಿಣದ ಕೊಂಬುಗಳಿಂದ ತಿವಿಯುವು. ಈ ಸಂದರ್ಭದಲ್ಲಿ ನಾನು ನಿನಗೆ ಪುರಂಜನನೆಂಬ ರಾಜನ ಪುರಾತನ ಇತಿಹಾಸವನ್ನು ಹೇಳಬಯಸುವೆನು. ನೀನು ದಯವಿಟ್ಟು ಅದನ್ನು ಗಮನವಿಟ್ಟು ಕೇಳು. ಪ್ರಿಯ ರಾಜನೇ, ಒಂದಾನೊಂದು ಕಾಲದಲ್ಲಿ ಪುರಂಜನನೆಂಬ ಒಬ್ಬ ರಾಜನಿದ್ದನು. ಅವನು ತನ್ನ ಮಹಾತ್ ಕಾರ್ಯಗಳಿಂದ ತುಂಬಾ ಹೆಸರುವಾಸಿಯಾಗಿದ್ದನು. ಅವನಿಗೆ ಅವಿಜ್ಞಾತ, ತಿಳಿಯದವನು ಎಂಬ ಮಿತ್ರನಿದ್ದನು. ಅವಿಜ್ಞಾತನ ಕಾರ್ಯ ಚಟುವಟಿಕೆಗಳನ್ನು ಅರಿಯಲು ಯಾರಿಗೂ ಸಾಧ್ಯವಿರಲಿಲ್ಲ. ಪುರಂಜನ ರಾಜನು ವಾಸಿಸಲು ಸೂಕ್ತವಾದ ಸ್ಥಳವೊಂದನ್ನು ಹುಡುಕುತ್ತಾ ಜಗತ್ತಿನಾದ್ಯಂತ ಸುತ್ತಾಡಿದನು. ಎಷ್ಟು ಸುತ್ತಾಡಿದರೂ ತನ್ನಿಷ್ಟಕ್ಕೆ ತಕ್ಕಂತಿರುವ ಸ್ಥಳವೊಂದು ಅವನಿಗೆ ದೊರಕಲಿಲ್ಲ. ಕೊನೆಗೆ ಅವನು ವ್ಯಾಕುಲಿತನೂ ಹತಾಶನೂ ಆದನು. ಪುರಂಜನ ರಾಜನಿಗೆ ಇಂದ್ರಿಯ ಸುಖಗಳನ್ನು ಅನುಭವಿಸಬೇಕೆಂಬ ಆಸೆ ಅಪಾರವಾಗಿತ್ತು. ಆದ್ದರಿಂದ ಅವನು ತನ್ನ ಆಸೆಗಳೆಲ್ಲವನ್ನೂ ಪೂರೈಸಿಕೊಳ್ಳುವ ಸ್ಥಳವನ್ನರಿಸಿ ಪ್ರಪಂಚಾದ್ಯಂತ ಸಂಚರಿಸಿದನು. ದುರದೃಷ್ಟಾವಶಾತ್ ಎಲ್ಲೆಲ್ಲೂ ಸುತ್ತಾಡುತ್ತಿರುವಾಗ ಭಾರತ ವರ್ಷವೆಂಬ ದೇಶದಲ್ಲಿನ ಹಿಮಾಲಯ ಪರ್ವತದ ದಕ್ಷಿಣ ಪ್ರಾಂತ್ಯದಲ್ಲಿ 9 ಬಾಗಿಲುಗಳುಳ್ಳ ಸಕಲ ಮಂಗಳಕರ ಲಕ್ಷಣಗಳಿಂದ ಕೂಡಿದ ಒಂದು ಪಟ್ಟಣವನ್ನು ನೋಡಿದನು. ಆ ಪಟ್ಟಣವು ಗೋಡೆಗಳಿಂದಲೂ ಉಪವನಗಳಿಂದಲೂ ಸುತ್ತುವರಿದಿತ್ತು. ಅದರೊಳಗೆ ಗೋಪುರಗಳು, ಕಾಲುವೆಗಳು, ಕಿಟಕಿಗಳು ಮತ್ತು ಬಹಿರ್ದ್ವಾರಗಳು ಇದ್ದವು. ಮನೆಗಳನ್ನು ಚಿನ್ನ, ಬೆಳ್ಳಿ ಮತ್ತು ಕಬ್ಬಿಣಗಳಿಂದ ಮಾಡಿದ ಗುಮ್ಮಟಗಳಿಂದ ಅಲಂಕರಿಸಲಾಗಿತ್ತು. ಪಟ್ಟಣದ ನೆಲೆಗಳನ್ನು ನೀಲಮಣಿ, ಸ್ಫಟಿಕ, ವಜ್ರಗಳು, ಮುತ್ತುಗಳು, ಪಚ್ಚೆ, ಪದ್ಮರಾಗಗಳಿಂದ ಮಾಡಿದ್ದರು. ರಾಜಧಾನಿಯಲ್ಲಿನ ಮನೆಗಳು ಹೀಗೆ ಥಳಥಳ ಹೊಳೆಯುತ್ತಿದ್ದುದರಿಂದ ಈ ಪಟ್ಟಣವನ್ನು ಭೋಗವತಿ ಎಂಬ ಸ್ವರ್ಗ ನಗರಿಗೆ ಹೋಲಿಸುತ್ತಿದ್ದರು. ಆ ನಗರದಲ್ಲಿ ಸಭಾಭವನಗಳು, ರಸ್ತೆ ಸೇತುವೆಗಳು, ರಸ್ತೆಗಳು, ಭೋಜನ ಶಾಲೆಗಳು, ದ್ಯೂತಗೃಹಗಳು, ಮಾರುಕಟ್ಟೆಗಳು, ವಿಶ್ರಾಂತಿ ಸ್ಥಳಗಳು, ಧ್ವಜ ಪತಾಕೆಗಳು, ಸುಂದರ ಉದ್ಯಾನಗಳು ಇದ್ದವು. ಇವೆಲ್ಲ ಪಟ್ಟಣವನ್ನು ಸುತ್ತುವರಿದಿದ್ದವು. ಪಟ್ಟಣದ ಹೊರವಲಯದಲ್ಲಿ ಸರೋವರದ ಸುತ್ತ ಅನೇಕ ಸುಂದರ ವೃಕ್ಷಗಳು, ಗಿಡಬಳ್ಳಿಗಳು ಇದ್ದವು. ಆ ಸರೋವರದ ಸುತ್ತ ಮಧುರ ಧ್ವನಿಗಳಿಂದ ಕೂಜಿಸುತ್ತಿದ್ದ ಪಕ್ಷಿಗಳು, ಝೇಂಕರಿಸುತ್ತಿದ್ದ ಭ್ರಮರಗಳು ಇದ್ದವು. ಹಿಮ ಪರ್ವತದ ಝರಿಯಿಂದ ಧುಮುಕುವ ನೀರಿನ ಜಲಬಿಂದುಗಳನ್ನು ವಸಂತ ಋತುವಿನ ಗಾಳಿಯು ಹೊತ್ತು ಸರೋವರದ ತಟದಲ್ಲಿರುವ ಮರಗಳ ಕೊಂಬೆಗಳ ಮೇಲೆ ಬೀಳಿಸುತ್ತಿತ್ತು. ಅಂತಹ ವಾತಾವರಣದಲ್ಲಿ ವನ್ಯಮೃಗಗಳು ಮಹರ್ಷಿಗಳಂತೆ ಅಹಿಂಸಾಪರವಾದವು, ಅಸೂಯಾರಹಿತವಾದವು. ಆದ್ದರಿಂದ ಪ್ರಾಣಿಗಳು ಯಾರ ಮೇಲೂ ಹಲ್ಲೆ ಮಾಡುತ್ತಿರಲಿಲ್ಲ. ಅವೆಲ್ಲಕ್ಕಿಂತ ಹೆಚ್ಚಾಗಿ ಕೋಗಿಲೆಗಳ ಕೂಜನ ಬೇರೆ. ದಾರಿಯಲ್ಲಿ ಹೋಗುವ ದಾರಿಹೋಕನನ್ನು ಆ ವಾತಾವರಣವು ವಿಶ್ರಾಂತಿ ಪಡೆಯಲು ಸುಂದರ ಉದ್ಯಾನಕ್ಕೆ ಕೈಬೀಸಿ ಕರೆಯುವಂತಿತ್ತು. ಆ ಅದ್ಭುತವಾದ ಉದ್ಯಾನದಲ್ಲಿ ಅತ್ತಿತ್ತ ಸಂಚರಿಸುತ್ತಿರುವಾಗ ಪುರಂಜನ ರಾಜನು ಇದ್ದಕ್ಕಿದ್ದಂತೆ ಒಬ್ಬ ಸುಂದರಿಯನ್ನು ಕಂಡನು. ಅವಳು ಅಲ್ಲಿ ಏನೂ ಕೆಲಸವಿಲ್ಲದೆ ತಿರುಗಾಡುತ್ತಿದ್ದಳು. ಅವಳ ಹತ್ತಿರ 10 ಜನ ಸೇವಕರಿದ್ದರು. ಪ್ರತಿಯೊಬ್ಬ ಸೇವಕನಿಗೂ ಒಡಗೂಡಿ ಬರುತ್ತಿದ್ದ 100 ಹೆಂಡತಿಯರಿದ್ದರು. ಆ ಹೆಂಗಸನ್ನು 5 ಹೆಡೆಗಳುಳ್ಳ ಸರ್ಪವು ಎಲ್ಲಾ ಕಡೆಗಳಿಂದ ರಕ್ಷಿಸುತ್ತಿತ್ತು. ಅವಳು ತುಂಬಾ ರೂಪವತಿಯೂ ಹರಿಯದವಳು ಆಗಿದ್ದಳು. ತನಗೆ ಅನುರೂಪನಾದ ಗಂಡನನ್ನು ಹುಡುಕುವುದರಲ್ಲಿ ಅವಳು ಕಾತರಳಾಗಿದ್ದಂತೆ ಕಾಣುತ್ತಿತ್ತು. ಆ ಹೆಂಗಸಿನ ಮೂಗು, ಹಲ್ಲುಗಳು, ಹಣೆ ಎಲ್ಲವೂ ತುಂಬಾ ಸುಂದರವಾಗಿದ್ದವು. ಅವಳ ಕಿವಿಗಳೂ ಅಷ್ಟೇ ಸುಂದರವಾಗಿದ್ದು ಅವುಗಳಿಗೆ ಫಳಫಳನೆ ಹೊಳೆಯುವ ಕರ್ಣಕುಂಡಲಗಳನ್ನು ಹಾಕಿ ಅಲಂಕರಿಸಿಕೊಂಡಿದ್ದಳು. ಆ ಹೆಂಗಸಿನ ಸೊಂಟ ನಿತಂಬಗಳು ಬಹಳ ಸುಂದರವಾಗಿದ್ದವು. ಅವಳು ಹಳದಿ ಸೀರೆಯನ್ನುಟ್ಟು ಚಿನ್ನದ ಡಾಬನ್ನು ತೊಟ್ಟಿದ್ದಳು. ಅವಳು ನಡೆಯುವಾಗ ಕಾಲ್ಗೆಜ್ಜೆಗಳು ಘಲ ಘಲ ಎಂಬ ಶಬ್ದ ಮಾಡುತ್ತಿದ್ದವು. ಅವಳು ಸಾಕ್ಷಾತ್ ದೇವತಾ ಸ್ತ್ರೀಯಂತೆಯೇ ಇದ್ದಳು. ಆ ಹೆಂಗಸು ಸೀರೆಯ ಸೆರಗಿನಿಂದ ತನ್ನ ಗುಂಡಗಿರುವ ಸ್ತನದ್ವಯಗಳನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಅವಳು ಮತ್ತೆ ಮತ್ತೆ ಲಜ್ಜೆಯಿಂದ ಅವುಗಳನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸಿದಳು. ಅವಳ ನಡೆ ಗಜಗಮನದಂತೆಯೇ ಇತ್ತು. ವೀರ ಪುರಂಜನನನು ಆ ಸುಂದರ ತರುಣಿಯ ಹುಬ್ಬುಗಳಿಂದಲೂ ನಗುಮುಖದಿಂದಲೂ ಆಕರ್ಷಿತನಾಗಿ ಅವಳ ಕಾಮಬಾಣಗಳಿಂದ ಚುಚ್ಚಲ್ಪಟ್ಟನು. ಅವಳು ಲಜ್ಜೆಯಿಂದ ನಸುನಕ್ಕಾಗ ಪುರಂಜನನಿಗೆ ಅವಳು ಅತಿ ಸುಂದರವಾಗಿ ಕಂಡಳು. ಪುರಂಜನನು ಒಬ್ಬ ವೀರನಾದರೂ ಅವನಿಗೆ ಅವಳನ್ನು ಸಂಬೋಧಿಸದಿರಲು ಆಗಲಿಲ್ಲ. ಪ್ರಿಯ ಕಮಲಾಕ್ಷಿಯೇ, ನೀನು ಎಲ್ಲಿಂದ ಬರುತ್ತಿದ್ದೀಯೇ? ನೀನು ಯಾರು? ನೀನು ಯಾರ ಮಗಳು ಎಂಬುದನ್ನು ನನಗೆ ಹೇಳು. ನೀನು ಸಾಧ್ವಿಮಣಿಯಂತೆ ತೋರುತ್ತಿದ್ದೀಯೇ? ನೀನು ಇಲ್ಲಿಗೆ ಬಂದಿರುವ ಉದ್ದೇಶವೇನು? ನೀನು ಏನು ಮಾಡಲು ಹೊರಟಿದ್ದೀಯೇ? ಇವೆಲ್ಲವನ್ನೂ ನನಗೆ ದಯವಿಟ್ಟು ವಿವರಿಸು. ಪ್ರಿಯ ಕಮಲ ನಯನೇ, ನಿನ್ನ ಜೊತೆಯಲ್ಲಿರುವ ಆ 11 ಜನ ಬಲಿಷ್ಠರಾದ ಭಟರು ಯಾರು? ಆ 10 ಜನ ಸೇವಕರಾರು? ಆ 10 ಮಂದಿ ಸೇವಕರನ್ನು ಹಿಂಬಾಲಿಸುತ್ತಿರುವ ಸ್ತ್ರೀಯರು ಯಾರು? ನಿನ್ನ ಮುಂದೆ ಇರುವ ಸರ್ಪ ಯಾವುದು? ಪ್ರಿಯ ಸುಂದರಾಂಗಿ, ನೀನು ಅದೃಷ್ಟ ದೇವತೆಯಾದ ಮಹಾಲಕ್ಷ್ಮಿ ಅಥವಾ ಪಾರ್ವತಿ ಅಥವಾ ಬ್ರಹ್ಮನ ಪತ್ನಿಯಾದ ಸರಸ್ವತಿಯಂತೆಯೇ ಇದ್ದೀಯೇ? ನೀನು ಅವರುಗಳಲ್ಲಿ ಯಾರೋ ಒಬ್ಬಳಾಗಿರಲೇಬೇಕು. ಆದರೂ ನೀನು ಈ ಕಾಡಿನಲ್ಲಿ ಅಲೆದಾಡುತ್ತಿರುವುದನ್ನು ನೋಡುತ್ತಿದ್ದೇನೆ. ನಿಜವಾಗಿ ನೀನು ಮಹರ್ಷಿಗಳಂತೆ ಮೌನವಾಗಿದ್ದೀಯೇ? ನೀನು ನಿನ್ನ ಪತಿಯನ್ನು ಹುಡುಕುತ್ತಿರುವೆಯೇ? ನಿನ್ನ ಗಂಡ ಯಾರೇ ಆಗಿರಲಿ, ನಿನ್ನ ಪತಿವ್ರತ ಧರ್ಮದಿಂದ ಅವನಿಗೆ ಸಕಲ ಶ್ರೀಮಂತಿಕೆಗಳು ಲಭಿಸುತ್ತವೆ. ನೀನು ಅದೃಷ್ಟ ದೇವತೆಯಾದ ಮಹಾಲಕ್ಷ್ಮಿಯೇ ಇರಬೇಕೆಂದು ಅಂದುಕೊಳ್ಳುತ್ತೇನೆ. ಆದರೆ ನಿನ್ನ ಕೈಯಲ್ಲಿ ಕಮಲ ಕಾಣುತ್ತಿಲ್ಲವಲ್ಲ, ಆದ್ದರಿಂದ ನಾನು ನಿನ್ನನ್ನು ಕೇಳುತ್ತಿದ್ದೇನೆ. ನೀನು ಆ ಕಮಲವನ್ನು ಎಲ್ಲಿ ಎಸೆದೆ? ಮಹಾಭಾಗ್ಯವಂತೆಯೇ, ನಾನು ಹೇಳಿದವರಲ್ಲಿ ನೀನು ಯಾರು ಅಲ್ಲವೆಂದು ತೋರುತ್ತದೆ. ಏಕೆಂದರೆ ನಿನ್ನ ಪಾದಗಳು ನೆಲ ಮುಟ್ಟುತ್ತಿರುವುದು ನನಗೆ ಕಾಣುತ್ತಿದೆ. ನೀನು ಈ ಲೋಕದವಳೇ ಆದರೆ ವಿಷ್ಣುವಿನೊಂದೊಡಗೂಡಿದ ಮಹಾಲಕ್ಷ್ಮಿಯು ವೈಕುಂಠ ಲೋಕಗಳ ಸೌಂದರ್ಯವನ್ನು ಹೆಚ್ಚಿಸುವಂತೆ ನೀನೂ ಸಹ ನನ್ನ ಜೊತೆಗೂಡಿ ನನ್ನ ಈ ನಗರದ ಸೌಂದರ್ಯವನ್ನು ಹೆಚ್ಚಿಸಬೇಕು. ಈ ಜಗತ್ತಿನಲ್ಲಿ ನಾನೊಬ್ಬ ದೊಡ್ಡ ವೀರನೆಂದೂ ಮಹಾಪರಾಕ್ರಮಿಯಾದ ರಾಜನೆಂದೂ ನೀನು ತಿಳಿಯಲೇಬೇಕು. ನಿನ್ನ ಕುಡಿನೋಟವು ಇಂದು ಖಂಡಿತವಾಗಿ ನನ್ನ ಮನಸ್ಸನ್ನು ಅತಿಯಾಗಿ ಕಲಕಿದೆ. ನಾಚಿಕೆ ತುಂಬಿದ ಆದರೆ ಕಾಮ ಪ್ರಚೋದಕವಾದ ನಿನ್ನ ಮಂದಹಾಸವು ನನ್ನೊಳಗಿರುವ ಮಹಾಬಲಶಾಲಿಯಾದ ಕಾಮದೇವನನ್ನು ಉದ್ರೇಕಿಸಿದೆ. ಆದ್ದರಿಂದ ಸುಂದರಾಂಗಿಯೇ, ನನ್ನ ಮೇಲೆ ಕೃಪೆ ದೋರು. ಪ್ರಿಯ ತರುಣಿ, ನಿನ್ನ ಅಂದವಾದ ಹುಬ್ಬುಗಳಿಂದಲೂ ಕಣ್ಣುಗಳಿಂದಲೂ ಕೆದರಿದ ನೀಲ ಕುಂತಲಗಳಿಂದಲೂ ಮುಖ ತುಂಬಾ ಮುದ್ದಾಗಿದೆ. ಅದರ ಜೊತೆಗೆ ಜೇನಿನಂತಹ ಮಾತುಗಳು ನಿನ್ನ ಬಾಯಿಂದ ಬರುತ್ತಿವೆ. ಲಜ್ಜೆಯಿಂದ ನಿನ್ನ ಮುಖ ಎಷ್ಟು ಮುಚ್ಚಿ ಹೋಗಿದೆ ಎಂದರೆ ನೀನು ನನ್ನನ್ನು ಮುಖಾಮುಖಿ ನೋಡುತ್ತಿಲ್ಲ. ಆದ್ದರಿಂದ ಪ್ರಿಯೇ, ದಯವಿಟ್ಟು ನಗು ಮತ್ತು ತಲೆಯೆತ್ತಿ ನನ್ನನ್ನು ನೋಡು. ನಾರದರು ಮುಂದುವರಿಸಿದರು, ಪ್ರಿಯ ರಾಜನೇ, ಪುರಂಜನನು ಆ ತರುಣಿಯ ಬಗೆಗೆ ಅತಿಯಾದ ಮೋಹಕ್ಕೊಳಗಾಗಿ ಅವಳನ್ನು ಸ್ಪರ್ಶಿಸಿ ಆನಂದಿಸಲು ತವಕ ಪಡುತ್ತಿದ್ದಾಗ ಆ ತರುಣಿಯೂ ಅವನ ಮಾತುಗಳಿಂದ ಆಕರ್ಷಿತಳಾಗಿ ಅವನ ಕೋರಿಕೆಯನ್ನು ಹುಗುಳ್ನಗೆಯ ಮೂಲಕ ಒಪ್ಪಿದಳು. ಅಷ್ಟು ಹೊತ್ತಿಗೆ ಅವಳು ರಾಜನ ಬಗ್ಗೆ ಖಂಡಿತ ಮೋಹಗೊಂಡಿದ್ದಳು. ತರುಣಿ ಹೇಳಿದಳು, ಪುರುಷೋತ್ತಮನೇ, ನನ್ನನ್ನು ಹೆತ್ತವರು ಯಾರೆಂಬುದು ನನಗೆ ಗೊತ್ತಿಲ್ಲ. ಇದರ ಬಗ್ಗೆ ನಾನು ಖಚಿತವಾಗಿ ಹೇಳಲಾರೆ. ನನ್ನ ಸಂಗಡವಿರುವವರ ಹೆಸರುಗಳಾಗಲಿ ಅವರ ಮೂಲವಾಗಲಿ ನನಗೆ ತಿಳಿಯದು. ಮಹಾವೀರನೇ, ನಾವು ಈ ಸ್ಥಳದಲ್ಲಿರುವುದೊಂದು ಮಾತ್ರ ನನಗೆ ಗೊತ್ತು. ಮುಂದೆ ಏನಾಗುತ್ತದೆಂಬುದು ನಮಗೆ ತಿಳಿಯದು. ನಿಜವಾಗಿ ನಮ್ಮ ಆವಾಸಕ್ಕಾಗಿ ಈ ಸುಂದರ ಸ್ಥಳವನ್ನು ಯಾರು ಸೃಷ್ಟಿಸಿದರು ಎಂಬುದನ್ನು ತಿಳಿದುಕೊಳ್ಳುವ ಅಪೇಕ್ಷೆಯೇ ಇಲ್ಲದಷ್ಟು ಮೂರ್ಖರು ನಾವು. ಪ್ರಿಯ ಮಹಾಶಯನೇ, ನನ್ನೊಡನೆ ಇರುವ ಈ ಸ್ತ್ರೀ ಪುರುಷರನ್ನೆಲ್ಲ ನನ್ನ ಸ್ನೇಹಿತರು ಎಂದು ಕರೆಯುತ್ತಾರೆ. ಸದಾ ಎಚ್ಚರವಾಗಿರುವ ಈ ಹಾವು ನಾನು ಮಲಗಿರುವಾಗಲೂ ಈ ನಗರವನ್ನು ರಕ್ಷಿಸುತ್ತದೆ. ಇಷ್ಟು ಮಾತ್ರ ನನಗೆ ಗೊತ್ತು. ಇಷ್ಟರ ಮೇಲೆ ನನಗೆ ಏನೂ ಗೊತ್ತಿಲ್ಲ. ಶತ್ರುಗಳನ್ನು ಸಂಹರಿಸುವವನೇ, ನೀನು ಹೇಗೋ ಇಲ್ಲಿಗೆ ಬಂದಿದ್ದೀಯೆ. ಇದು ನನ್ನ ಮಹಾಭಾಗ್ಯ. ನಿನಗೆ ಸಕಲ ಸನ್ಮಂಗಳಗಳು ಉಂಟಾಗಲಿ. ನಿನಗೆ ನಿನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸಿಕೊಳ್ಳುವ ತೀವ್ರ ಬಯಕೆ ಇದೆ. ನನ್ನ ಎಲ್ಲ ಸ್ನೇಹಿತರು, ನಾನು ನಿನ್ನ ಕಾಮನೆಗಳನ್ನು ಪೂರೈಸಲು ಎಲ್ಲ ರೀತಿಯಲ್ಲೂ ನಮ್ಮ ಶಕ್ತಿ ಮೀರಿ ಪ್ರಯತ್ನಿಸುತ್ತೇವೆ. ಪ್ರಿಯ ಪ್ರಭುವೇ, ನಾನು ಇದೀಗ ನವದ್ವಾರಗಳುಳ್ಳ ಈ ನಗರವನ್ನು ವ್ಯವಸ್ಥೆಗೊಳಿಸಿರುವೆನು. ನೀನು ಎಲ್ಲ ಬಗೆಯ ಇಂದ್ರಿಯ ಸುಖಗಳನ್ನು ಅನುಭವಿಸುತ್ತಾ ಇಲ್ಲಿ 100 ವರ್ಷಗಳ ಕಾಲ ಬದುಕಿರಬಹುದು. ನಿನ್ನ ಇಂದ್ರಿಯ ಸುಖಕ್ಕೆ ಬೇಕಾದ ಪ್ರತಿಯೊಂದನ್ನೂ ಒದಗಿಸಿಕೊಡಲಾಗುವುದು. ಲೈಂಗಿಕ ಸುಖವೇನೆಂಬುದೇ ತಿಳಿಯದ ಬದುಕಿರುವಾಗ ಆಗಲಿ ಸತ್ತ ಮೇಲೆ ಆಗಲಿ ಜೀವನವನ್ನು ಹೇಗೆ ಸುಖಿಸಬೇಕೆಂಬುದೇ ತಿಳಿಯದ ಇತರರೊಡನೆ ನಾನು ಹೇಗೆ ರಮಿಸಲಿ? ಅಂತಹ ಮೂರ್ಖರು ಪಶುಗಳಿದ್ದಂತೆ. ಏಕೆಂದರೆ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಇಂದ್ರಿಯ ಸುಖ ಪಡುವ ಕ್ರಮ ಹೇಗೆಂಬುದೇ ಅವರು ಅರಿಯರು. ಆ ಹೆಂಗಸು ಮುಂದುವರೆಸಿದಳು, ಈ ಸಂಸಾರದಲ್ಲಿ ಗೃಹಸ್ಥ ಜೀವನವು ಧರ್ಮ, ಆರ್ಥಿಕ ಅಭಿವೃದ್ಧಿ, ಇಂದ್ರಿಯ ಸುಖ, ಮಕ್ಕಳು ಮರಿ, ಪುತ್ರ ಪೌತ್ರರು ಮೊದಲಾದ ಸಕಲ ಸುಖ ಸಂತೋಷಗಳನ್ನೂ ಕೊಡುತ್ತದೆ. ಅದಾದ ಅನಂತರ ಒಬ್ಬನು ಮುಕ್ತಿಯನ್ನೂ ಐಹಿಕ ಕೀರ್ತಿಯನ್ನೂ ಅಪೇಕ್ಷಿಸಬಹುದು. ಗೃಹಸ್ಥನು ಯಜ್ಞ ಯಾಗಾದಿಗಳ ಫಲಗಳನ್ನು ಅನುಭವಿಸಬಹುದು. ಈ ಫಲಗಳಿಂದ ಅವನು ಊರ್ಧ್ವ ಲೋಕಗಳಿಗೆ ಏರಬಹುದು. ಈ ಐಹಿಕ ಸುಖ ಸಂತೋಷಗಳೆಲ್ಲದರ ಬಗ್ಗೆ ಆಧ್ಯಾತ್ಮಿಕವಾದಿಗಳಿಗೆ ಹೆಚ್ಚು ಕಡಿಮೆ ಗೊತ್ತೇ ಇಲ್ಲ. ಅಂತಹ ಸುಖ ಸಂತೋಷಗಳನ್ನು ಅವರು ಊಹಿಸಿಕೊಳ್ಳಲೂ ಸಾಧ್ಯವಿಲ್ಲ. ಆ ಹೆಂಗಸು ಮುಂದುವರೆಸಿದಳು, ಪ್ರಮಾಣ ಗ್ರಂಥಗಳ ಪ್ರಕಾರ ಗೃಹಸ್ಥ ಜೀವನವು ತನಗೆ ಮಾತ್ರವಲ್ಲದೆ ಎಲ್ಲ ಪಿತೃಗಳಿಗೂ, ದೇವತೆಗಳಿಗೂ, ಮಹರ್ಷಿಗಳಿಗೂ, ಋಷಿಮುನಿಗಳಿಗೂ, ಬೇರೆ ಎಲ್ಲರಿಗೂ ಸುಖಕರ. ಹೀಗೆ ಗೃಹಸ್ಥನ ಜೀವನ ಕ್ಷೇಮಕರ. ಪ್ರಿಯ ವೀರನೇ, ನಿನ್ನಂತಹ ಗಂಡನನ್ನು ಈ ಜಗತ್ತಿನಲ್ಲಿ ಯಾರು ತಾನೇ ಒಪ್ಪಿಕೊಳ್ಳುವುದಿಲ್ಲ? ನೀನು ತುಂಬಾ ಲೋಕಪ್ರಸಿದ್ಧ, ತುಂಬಾ ಉದಾರಿ, ತುಂಬಾ ಸುಂದರ ಮತ್ತು ತುಂಬಾ ಸುಲಭವಾಗಿ ಸಿಕ್ಕಿದ್ದೀಯೇ. ಓ ಮಹಾಬಾಹುವೆ, ಸರ್ಪದೇಹದಂತಿರುವ ನಿನ್ನ ತೋಳುಗಳನ್ನು ನೋಡಿ ಈ ಪ್ರಪಂಚದಲ್ಲಿ ಯಾವಳು ತಾನೇ ಮೋಹಕ್ಕೊಳಗಾಗುವುದಿಲ್ಲ? ನಿಜವಾಗಿ ನಿನ್ನ ಮೋಹಕ ಮುಗುಳ್ನಗೆ ಹಾಗೂ ಆಕ್ರಮಣಶೀಲ ದಯಾಶೀಲತೆಯಿಂದ ಗಂಡನಿಲ್ಲದ ನಮ್ಮಂತಹ ಹೆಂಗಸರ ಕಷ್ಟವನ್ನು ನೀಗಿಸುತ್ತೀಯೇ. ನಮ್ಮ ಉಪಕಾರಕ್ಕಾಗಿಯೇ ನೀನು ಈ ಭೂಮಂಡಲದ ಮೇಲೆ ಸಂಚರಿಸುತ್ತಿರುವೆ ಎಂದು ನಾನು ಭಾವಿಸುತ್ತೇವೆ. ನಾರದ ಮಹರ್ಷಿಗಳು ಮುಂದುವರೆಸಿದರು, ಪ್ರಿಯ ರಾಜನೇ, ಅವರಿಬ್ಬರೂ, ಆ ಗಂಡಸು ಮತ್ತು ಹೆಂಗಸು, ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಅವಲಂಬನವಾಗಿದ್ದುಕೊಂಡು ಆ ಪಟ್ಟಣವನ್ನು ಪ್ರವೇಶಿಸಿ 100 ವರ್ಷಗಳ ಕಾಲ ಜೀವನವನ್ನು ಸುಖವಾಗಿ ಕಳೆದರು. ಅನೇಕ ಹೊಗಳು ಭಟರು ಪುರಂಜನ ರಾಜನ ಮಹಿಮಾತಿಶಯಗಳನ್ನು ಹಾಡುತ್ತಿದ್ದರು. ಬೇಸಗೆಯ ರಣಬಿಸಿಲಿನಲ್ಲಿ ಅವನು ಕೊಳವೊಂದನ್ನು ಪ್ರವೇಶಿಸುತ್ತಿದ್ದನು. ತನ್ನ ಸುತ್ತ ಸುತ್ತವರಿದ ಹೆಂಗಸರೊಡಗೂಡಿ ಆನಂದಿಸುತ್ತಿದ್ದನು. ಆ ಪಟ್ಟಣದ ನವದ್ವಾರಗಳಲ್ಲಿ 7 ಮೇಲ್ಮೈಗಳು ಮೇಲೆ ಇದ್ದವು, ಉಳಿದೆರಡು ಭೂಮಿಯಡಿಯಲ್ಲಿದ್ದವು. ಒಟ್ಟು 9 ಬಾಗಿಲುಗಳನ್ನು ನಿರ್ಮಿಸಿದ್ದರು. ಇವು ಬೇರೆ ಬೇರೆ ಸ್ಥಳಗಳಿಗೆ ಒಯ್ಯುತ್ತಿದ್ದವು. ಈ ದ್ವಾರಗಳನ್ನೆಲ್ಲ ನಗರಾಧಿಪತಿಯು ಬಳಸುತ್ತಿದ್ದನು. ಪ್ರಿಯ ರಾಜನೇ, ನವದ್ವಾರಗಳಲ್ಲಿ 5 ಪೂರ್ವಾಭಿಮುಖವಾಗಿಯೂ, 1 ಉತ್ತರಾಭಿಮುಖವಾಗಿಯೂ, 1 ದಕ್ಷಿಣಾಭಿಮುಖವಾಗಿಯೂ ಮತ್ತೆರಡು ಪಶ್ಚಿಮಾಭಿಮುಖವಾಗಿಯೂ ಇದ್ದವು. ಈ ವಿವಿಧ ದ್ವಾರಗಳ ಹೆಸರುಗಳನ್ನು ಹೇಳಲು ಪ್ರಯತ್ನಿಸುತ್ತೇನೆ. ಖದ್ಯೋತ ಮತ್ತು ಆವಿರ್ಮುಖಿ ಎಂಬ ಹೆಸರಿನ 2 ಬಾಗಿಲುಗಳು ಪೂರ್ವಾಭಿಮುಖವಾಗಿ ಇದ್ದುವು, ಆದರೆ ಅವನ್ನು ಒಂದೇ ಸ್ಥಳದಲ್ಲಿ ರಚಿಸಲಾಗಿತ್ತು. ದ್ಯುಮಾನ್ ಎಂಬ ಸ್ನೇಹಿತನೊಡಗೂಡಿ ರಾಜನು ಆ 2 ಬಾಗಿಲುಗಳ ಮೂಲಕ ವಿಭ್ರಾಜಿತವೆಂಬ ನಗರಕ್ಕೆ ಹೋಗುತ್ತಿದ್ದನು. ಅದೇ ರೀತಿ ಪೂರ್ವದಲ್ಲಿ ನಲಿನಿ ಮತ್ತು ನಾಲಿನಿ ಎಂಬ ಹೆಸರಿನ 1 ಜೊತೆ ದ್ವಾರಗಳು ಇದ್ದವು. ಇವು ಕೂಡ ಒಂದೇ ಕಡೆ ನಿರ್ಮಿತವಾಗಿದ್ದವು. ಈ ದ್ವಾರಗಳ ಮೂಲಕ ರಾಜನು ಅವಧೂತನೆಂಬ ಮಿತ್ರನೊಡನೆ ಸೌರಭವೆಂಬ ನಗರಕ್ಕೆ ಹೋಗುತ್ತಿದ್ದನು. ಪೂರ್ವದ ಕಡೆಗಿರುವ 5ನೇ ದ್ವಾರಕ್ಕೆ ಮುಖ್ಯ ಅಥವಾ ಪ್ರಮುಖವಾದದು ಎಂಬ ಹೆಸರು ಕೊಟ್ಟಿದ್ದರು. ಈ ದ್ವಾರದ ಮೂಲಕ ರಾಜನು ರಸಜ್ಞ ಮತ್ತು ವಿಪಣ ರೆಂಬ ಮಿತ್ರರೊಡಗೂಡಿ ಬಹುದನ ಮತ್ತು ಆಪಣ ಎಂಬ 2 ಸ್ಥಳಗಳಿಗೆ ಭೇಟಿ ನೀಡುತ್ತಿದ್ದನು. ಆ ಪಟ್ಟಣದ ದಕ್ಷಿಣ ದ್ವಾರವನ್ನು ಪಿತೃಹೂ ಎಂದು ಕರೆಯುತ್ತಿದ್ದರು. ಪುರಂಜನ ರಾಜನು ಶ್ರುತಧರನೆಂಬ ಮಿತ್ರನೊಡಗೂಡಿ ಆ ದ್ವಾರದ ಮೂಲಕ ದಕ್ಷಿಣ ಪಂಚಾಲವೆಂಬ ನಗರಕ್ಕೆ ಹೋಗಿ ಬರುತ್ತಿದ್ದನು. ಉತ್ತರದ ಕಡೆ ದೇವಹೂ ಎಂಬ ದ್ವಾರವಿತ್ತು. ಆ ದ್ವಾರದ ಮೂಲಕ ಪುರಂಜನ ರಾಜನು ಶ್ರುತಧರನೆಂಬ ತನ್ನ ಮಿತ್ರನ ಜೊತೆ ಉತ್ತರ ಪಂಚಾಲವೆಂಬ ಸ್ಥಳಕ್ಕೆ ಹೋಗಿ ಬರುತ್ತಿದ್ದನು. ಪಶ್ಚಿಮದ ಕಡೆ ಆಸುರಿ ಎಂಬ 1 ದ್ವಾರವಿತ್ತು. ಆ ದ್ವಾರದ ಮೂಲಕ ಪುರಂಜನ ರಾಜನು ತನ್ನ ಮಿತ್ರನಾದ ದುರ್ಮದನೊಡನೆ ಗ್ರಾಮಕವೆಂಬ ಪಟ್ಟಣಕ್ಕೆ ಹೋಗುತ್ತಿದ್ದನು. ಪಶ್ಚಿಮದ 1 ದ್ವಾರಕ್ಕೆ ನಿರ್ರುತಿ ಎಂದು ಹೆಸರು. ಪುರಂಜನು ಲುಬ್ಧಕನೆಂಬ ಮಿತ್ರನೊಡನೆ ವೈಶಸವೆಂಬ ಸ್ಥಳಕ್ಕೆ ಹೋಗಿ ಬರುತ್ತಿದ್ದನು. ಈ ಪಟ್ಟಣದಲ್ಲಿದ್ದ ನಿವಾಸಿಗಳಲ್ಲಿ ನಿರ್ವಾಕ್ ಮತ್ತು ಪೇಶಸ್ಕೃತ್ ಎಂಬ 2 ವ್ಯಕ್ತಿಗಳಿದ್ದರು. ಪುರಂಜನನು ಕಣ್ಣಿದ್ದ ಪ್ರಜೆಗಳ ರಾಜನಾಗಿದ್ದರೂ ದುರದೃಷ್ಟವಶಾತ್ ಅವನು ಈ ಕುರುಡರ ಜೊತೆ ಸೇರುತ್ತಿದ್ದನು. ಇವರ ಜೊತೆ ಅವನು ಅಲ್ಲಿ ಇಲ್ಲಿ ಹೋಗಿ ಬಗೆ ಬಗೆಯ ಕಾರ್ಯ ಚಟುವಟಿಕೆಗಳನ್ನು ಮಾಡುತ್ತಿದ್ದನು. ಕೆಲವು ವೇಳೆ ಅವನು ವಿಶೂಚೀನ ಎಂಬ ತನ್ನ ಮುಖ್ಯ ಸೇವಕರಲ್ಲೊಬ್ಬನೊಡನೆ ಮನಸ್ಸು ತನ್ನ ಅಂತಃಪುರಕ್ಕೆ ಹೋಗುವನು. ಆ ಸಮಯದಲ್ಲಿ ಅವನಿಗೆ ತನ್ನ ಹೆಂಡತಿ ಮಕ್ಕಳಿಂದ ಭ್ರಮೆ ಸುಖ ಸಂತೋಷಗಳು ಉಂಟಾಗುತ್ತಿದ್ದವು. ಹೀಗೆ ಪುರಂಜನ ರಾಜನು ಬಗೆ ಬಗೆಯ ಮಾನಸಿಕ ಕಲ್ಪನೆಗಳಲ್ಲಿ ಸಿಲುಕಿ ಕಾಮ್ಯ ಕರ್ಮಗಳಲ್ಲಿ ತೊಡಗಿದನು ಮತ್ತು ಅವನು ಸಂಪೂರ್ಣವಾಗಿ ಲೌಕಿಕ ಬುದ್ಧಿಯ ಹಿಡಿತಕ್ಕೆ ಸಿಕ್ಕಿ ವಂಚಿತನಾದನು. ನಿಜವಾಗಿ ಅವನು ತನ್ನ ಪತ್ನಿಯ ರಾಣಿಯ ಸಕಲ ಆಸೆಗಳನ್ನೂ ಪೂರೈಸುತ್ತಿದ್ದನು. ರಾಣಿ ಮದ್ಯಪಾನ ಮಾಡಿದಾಗ ಪುರಂಜನನೂ ಕುಡಿಯುತ್ತಿದ್ದನು. ರಾಣಿ ಊಟ ಮಾಡಿದಾಗ ತಾನೂ ಮಾಡುತ್ತಿದ್ದನು. ಅವಳು ಮೆಲ್ಲುವಾಗ ತಾನೂ ಮೆಲ್ಲುತ್ತಿದ್ದನು. ರಾಣಿ ಹಾಡಿದಾಗ ಅವನೂ ಹಾಡುತ್ತಿದ್ದನು. ಅದೇ ರೀತಿ ರಾಣಿ ಅತ್ತಾಗ ತಾನೂ ಅಳುತ್ತಿದ್ದನು. ರಾಣಿ ನಕ್ಕಾಗ ತಾನೂ ನಗುತ್ತಿದ್ದನು. ಅವಳು ಹರಟಿದಾಗ ತಾನೂ ಹರಟುತ್ತಿದ್ದನು. ರಾಣಿ ನಡೆದಾಗ ಅವಳ ಹಿಂದೆ ರಾಜನೂ ನಡೆಯುತ್ತಿದ್ದನು. ರಾಣಿ ನಿಂತಾಗ ರಾಜನೂ ನಿಲ್ಲುತ್ತಿದ್ದ. ರಾಣಿಯು ಹಾಸಿಗೆ ಮೇಲೆ ಮಲಗಿದರೆ ಅವನೂ ಅವಳ ಜೊತೆ ಮಲಗುತ್ತಿದ್ದನು. ರಾಣಿ ಕುಳಿತರೆ ಅವನೂ ಕೂರುತ್ತಿದ್ದ. ರಾಣಿಯು ಏನನ್ನಾದರೂ ಶ್ರವಣ ಮಾಡಿದರೆ ಅದನ್ನು ಕೇಳಲು ಅವನೂ ಅವಳ ಹಿಂದೆ ಹೋಗುತ್ತಿದ್ದ. ರಾಣಿಯು ಏನನ್ನಾದರೂ ನೋಡಿದರೆ ರಾಜನೂ ಅದನ್ನು ನೋಡುತ್ತಿದ್ದ. ರಾಣಿ ಏನನ್ನಾದರೂ ಮೂಸಿದರೆ ರಾಜನೂ ಅದನ್ನು ಮೂಸಲು ಅವಳ ಹಿಂದೆಯೇ ಹೋಗುತ್ತಿದ್ದ. ರಾಣಿಯು ಏನನ್ನಾದರೂ ಮುಟ್ಟಿದರೆ ರಾಜನೂ ಅದನ್ನು ಮುಟ್ಟುತ್ತಿದ್ದನು. ತನ್ನ ಪ್ರೀತಿಯ ರಾಣಿಯು ಅತ್ತರೆ ಬಡಪಾಯಿ ರಾಜನೂ ಅವಳಂತೆ ಅಳುತ್ತಿದ್ದನು. ಅದೇ ರೀತಿ ರಾಣಿ ಸಂತೋಷಪಟ್ಟರೆ ಅವನೂ ಸಂತೋಷ ಪಡುತ್ತಿದ್ದನು. ಹಾಗೆಯೇ ರಾಣಿಯು ಸಂತೃಪ್ತಳಾದರೆ ರಾಜನೂ ಸಂತೃಪ್ತಿ ಹೊಂದುತ್ತಿದ್ದನು. ಹೀಗೆ ಪುರಂಜನ ರಾಜನು ತನ್ನ ಸುಂದರ ಪತ್ನಿಯ ಮೋಹಕ್ಕೊಳಗಾಗಿ ವಂಚಿತನಾದನು. ನಿಜವಾಗಿ ಅವನು ಐಹಿಕ ಜಗತ್ತಿನಲ್ಲಿ ಇಡೀ ಜೀವನದಿಂದಲೇ ವಂಚಿತನಾದ. ಬಡಪಾಯಿಯೂ ಮೂರ್ಖನೂ ಆದ ರಾಜನ ಆಸೆಗೆ ವಿರುದ್ಧವಾಗಿಯೂ ಅವನು ತನ್ನ ಹೆಂಡತಿಯ ಹತೋಟಿಯಲ್ಲೇ ಇದ್ದನು. ಸೂತ್ರಧಾರಿಯ ಅಪ್ಪಣೆಗೆ ತಕ್ಕಂತೆ ಕುಣಿಯುವ ಮುದ್ದು ಪ್ರಾಣಿಯಂತೆ. ಇಲ್ಲಿಗೆ ಶ್ರೀಮದ್ ಭಾಗವತದ 4ನೆಯ ಸ್ಕಂದದ ಪುರಂಜನ ರಾಜನ ಗುಣಲಕ್ಷಣಗಳ ವರ್ಣನೆ ಎಂಬ 25ನೆಯ ಅಧ್ಯಾಯದ ಅನುವಾದ ಮುಗಿಯಿತು.